ಇದು ದೇವ ಸ್ವಭಾವ. ದೈತ್ಯ ಸ್ವಭಾವ ಯಾವುದಂದ್ರೆ ವಿಪರೀತ ಭಗವದ್ದೇಶ ಸ್ವಭಾವ, ಭಗವದ್ದೇಶ ಪರಾಯಣತೆ, ಇದು ಅಸುರ ಸ್ವಭಾವ. ಹಾಗಾಗಿ ಇಲ್ಲಿ ಮಾತ್ರ ದೇವಸ್ಯ ಸವಿತು ಅಂತ ಹೇಳುವ ಮೂಲಕ ದೈವಿ ಸಂಪತ್ತಿನ ಸಂಪನ್ನರಾದ ಎಲ್ಲಾ ಸಾತ್ವಿಕ ಜೀವರಾಶಿಗಳಿಗೆ ಭಗವಂತ ಮೋಕ್ಷ ಸೃಷ್ಟಿ ಮಾಡ್ತಾನೆ. ಅದು ರಾಮಾವತಾರದಲ್ಲಿ ಈ ವಿಶೇಷ, ಈ ಮಹಿಮೆಯನ್ನ ಭಗವಂತ ತೋರಿದ್ದ. ಎಲ್ಲಾ ದೇವತೆಗಳು ಪರವಾಗಿ ರುದ್ರದೇವರು ಬಂದು ಪ್ರಾರ್ಥನೆ ಮಾಡ್ತಾರೆ, ರಾಮಚಂದ್ರ ನಿನ್ನ ಅವತಾರ ಕಾರ್ಯ ಎಲ್ಲ ಮುಗಿದಿದೆ, ನೀನು ಬಾ ಇವಾಗ, ನಿನ್ನ ಲೋಕಕ್ಕೆ ನೀನು ತೆರಳು, ಅವತಾರ ಕಾರ್ಯ ಎಲ್ಲ ಮುಗಿದಿದೆ ಅಂತ ರುದ್ರದೇವರು ಎಲ್ಲಾ ದೇವತೆಗಳ ಪ್ರಾರ್ಥನೆ ತಕೊಂಡು ಬರ್ತಾ ಇದ್ದಾರೆ, ಮನವಿ ಮಾಡ್ತಾ ಇದ್ದಾರೆ, ರಾಮಚಂದ್ರ ನಿನ್ನ ಅವತಾರ ಕಾರ್ಯ ಮುಗಿತು, ನಿನ್ನ ಲೋಕಕ್ಕೆ ನೀನು ಸೇರು ಅಂತ. ಆವಾಗ ಭಗವಂತ ಅದನ್ನು ಅಂಗೀಕರಿಸಿದ. ಅಂಗೀಕರಿಸಿ ತಾನು ಪರಂಧಾಮಕ್ಕೆ ಹೋಗುವ ಸಂದರ್ಭದಲ್ಲಿ ಎಲ್ಲಾ ಸಜ್ಜೀವ ರಾಶಿಗಳಿಗೂ ಅವರನ್ನು ಕರ್ಕೊಂಡು ಹೋಗಬೇಕು. ಅಂತಹ ಕರುಣಾಮಯನಾಗಿರ್ತಕ್ಕಂತಹ ಭಗವಂತ, ಕರುಣಾ ಸಮುದ್ರನಾದ ಭಗವಂತ ಎಲ್ಲಾ ಸಜ್ಜೀವ ರಾಶಿಯನ್ನು ಮೋಕ್ಷ ಕರೆದುಕೊಂಡು ಹೋಗಬೇಕು ಎಂಬಂತಹ ಅಭಿಪ್ರಾಯಪಟ್ಟು ಏನ್ ಮಾಡ್ತಾ ಇದ್ದಾನೆ, ಅವರಿಗೆಲ್ಲರಿಗೂ ಗೊತ್ತಾಗಬೇಕು, ನನ್ನ ಜೊತೆಗೆ ಅವರು ಬರಬೇಕು. ಅದಕ್ಕೋಸ್ಕರ ಡಂಗುರ ಸಾರಿದ. ಸಮಾಯಾತ ಸಮಾಯಾತ ಏ ಮೋಕ್ಷ ಪದೇಚ್ಛವ, ಯಾರ್ಯಾರಿಗೆ ಮೋಕ್ಷ ಬೇಕಂತ ಇಚ್ಛೆ ಇದೆಯೋ ಅವರೆಲ್ಲರೂ ನನ್ನಲ್ಲಿ ಬರಲಿ. ಇಲ್ಲಿ ಯಾವುದೇ ಮನುಷ್ಯರೇ ಬರಬೇಕು ಅಂತೇನಿಲ್ಲ, ಬ್ರಾಹ್ಮಣರೇ ಬರಬೇಕಂತೇನಿಲ್ಲ, ಯಾರು ಬೇಕಾದರೂ ಬರಬಹುದು, ನಾನು ಅವರಿಗೆ ಮೋಕ್ಷವನ್ನು ಕೊಡ್ತೇನೆ ಅಂತ ಧಾರಾಳವಾಗಿ ಡಂಗುರ ಸಾರಿದ ಭಗವಂತ. ಆ ಸಂದರ್ಭದಲ್ಲಿ ಯಾರಿಗೆ ಸಾಧನ ಪಕ್ವ ಆಗಿದೆ ಆ ಎಲ್ಲಾ ಜೀವರಾಶಿಗಳು ರಾಮಚಂದ್ರ ಹತ್ರ ಬಂದರು. ರಾಮಚಂದ್ರ ಅವರಿಗೆ ಎಲ್ಲರಿಗೂ ಮೋಕ್ಷ ಕೊಟ್ಟ. ಅದರಲ್ಲಿ ಕೆಲವು ತೃಣಜೀವ ಬಂತು, ಸೊಳ್ಳೆ ಬಂತು, ಹಂದಿ ಬಂತು, ನೊಣ ಬಂತು, ಹುಲ್ಲು ಬಂದವು, ಗಿಡ ಮರಗಳು ಬಂದವು, ಕತ್ತೆ ನಾಯಿಗಳು ಬಂದವು, ಅನೇಕ ವಿವಿಧ ಪ್ರಾಣಿಗಳು ಬಂದಿದ್ದಾರೆ. ಕೇವಲ ಮನುಷ್ಯರು ಮಾತ್ರ ಬಂದದ್ದಲ್ಲ, ಸಾಧನೆ ಪಕ್ವವಾಗಿರ್ತಕ್ಕಂತಹ ಭಗವಂತನ ಅಪರೋಕ್ಷ ಜ್ಞಾನ ಪಡೆದಿರತಕ್ಕಂತಹ ಎಲ್ಲಾ ಸಾತ್ವಿಕ ಜೀವರಾಶಿಗಳು, ಅನೇಕ ವಿವಿಧ ಯೋನಿಯಲ್ಲಿರುವಂತಹ ವಿವಿಧ ರೂಪದಲ್ಲಿರುವಂತಹ ಸಾತ್ವಿಕ ಜೀವರಾಶಿಗಳೆಲ್ಲರೂ ಕೂಡ ರಾಮಚಂದ್ರ ಹತ್ರ ಬಂದರಂತೆ. ಆ ಎಲ್ಲ ಜೀವರಾಶಿಗಳಿಗೆ, ಸಾತ್ವಿಕ ಜೀವರಾಶಿಗಳಿಗೆ, ಸಾಧನ ಪಕ್ವಾದ ಜೀವರಾಶಿಗಳಿಗೆ, ರಾಮದೇವರ ತತ್ವದ ಸಾಕ್ಷಾತ್ಕಾರವನ್ನು ಪಡೆದ ಜೀವರಾಶಿಗಳಿಗೆ, ಅಂತಹ ಎಲ್ಲ ದೇವ ಸ್ವಭಾವದ ಸಜ್ಜೀವರಿಗೆ ಭಗವಂತ ಸವಿತ ಮೋಕ್ಷವನ್ನು ಸೃಷ್ಟಿ ಮಾಡಿದ. ಅಲ್ಲ, ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಅದು ಯಾಕೆ ಎಲ್ಲವರನ್ನು ಕೂಡ ಮನುಷ್ಯರನ್ನಾಗಿ ಮಾಡಿಯೇ ಅವರಿಗೆ ಮೋಕ್ಷ ಕೊಡಬಹುದಿತ್ತಲ್ಲ, ಸೊಳ್ಳೆ ದೇಹದಲ್ಲೇ ಕೊಟ್ಟಿದ್ದಾನೆ ಕೆಲವರಿಗೆ, ಕೆಲವರಿಗೆ ನಾಯಿ ದೇಹದಲ್ಲಿ ಕೊಟ್ಟಿದ್ದಾನೆ, ಕೆಲವರಿಗೆ ತೃಣದೇಹದಲ್ಲಿ ಕೊಟ್ಟಿದ್ದಾನೆ. ಯಾಕೆ ಅವರೆಲ್ಲವರನ್ನು ಮನುಷ್ಯರನ್ನಾಗಿ ಮಾಡಿ ಆ ಮನುಷ್ಯ ದೇಹದಲ್ಲೇ ಅವರಿಗೆ ಮೋಕ್ಷ ಕೊಡಬಹುದಿತ್ತಲ್ಲ, ವಿವಿಧ ದೇಹದಲ್ಲಿ ಇದ್ದವರಿಗೆಲ್ಲ ಮೋಕ್ಷ ಕೊಟ್ಟ, ಮನುಷ್ಯ ದೇಹದಲ್ಲೇ ಎಲ್ಲರಿಗೆ ಕೊನೆಗಾಗಿ ಮನುಷ್ಯ ದೇಹ ಕೊಟ್ಟು ಆ ಮನುಷ್ಯ ದೇಹದಿಂದಲೇ ಅವರಿಗೆ ಮೋಕ್ಷ ಕೊಡಬಹುದಿತ್ತಲ್ಲ, ಯಾಕೆ ಈ ವಿವಿಧ ಯೋನಿಯಲ್ಲಿರುವಂತಹ ಜೀವರಾಶಿಗಳು ಹೀಗೆ ಮೋಕ್ಷ ಕೊಟ್ಟ ಅಂದ್ರೆ ಎಲ್ಲರಿಗೂ ಮನುಷ್ಯ ದೇಹ ಕೊಡಬಹುದಿತ್ತು, ಭಿನ್ನ ಭಿನ್ನ ಆ ದೇಹದಲ್ಲಿ ಬಂದಿರತಕ್ಕ ಜೀವರಾಶಿಗಳಿಗೆ ಕೊಟ್ಟ, ಅದು ಯಾಕೆ ಅಂತ ಹೇಳಿದ್ರೆ ಅಂತ್ಯದೇಹೋ ನಿಜೋ ಯಥ ಅಂತ ಒಂದು ಮಾತಿದೆ. ಏನರ್ಥ ಅಂತ ಹೇಳಿದ್ರೆ ಯಾರಿಗೆ ಸ್ವರೂಪ ಎಂಥದ್ದು ದೇಹ ಇರುತ್ತೋ ಅದೇ ದೇಹವೇ ಸಂಸಾರದಲ್ಲಿ ಕೊನೆಯದಾಗಿ ಬರುತ್ತೆ, ಅದೇ ದೇಹದಲ್ಲಿ ಅವರು ಮೋಕ್ಷವನ್ನು ಪಡಬೇಕು. ಸ್ವರೂಪ ದೇಹ ಬ್ರಾಹ್ಮಣ ದೇಹ ಇದ್ರೆ ಅಂತ್ಯದೇಹ ಬ್ರಾಹ್ಮಣ ದೇಹವೇ ಬರಬೇಕು, ಸಂಸಾರದಲ್ಲಿ ಬ್ರಾಹ್ಮಣ ದೇಹ ತಗೊಂಡ್ರೆ ಕೊನೆಗೆ ಆ ದೇಹದಲ್ಲೇ ಅವರಿಗೆ ಕೊನೆ ದೇಹದು, ಆ ದೇಹದಲ್ಲೇ ಅವರು ಮೋಕ್ಷವನ್ನು ಪಡಿಬೇಕು ಅಂತ ಒಂದು ನಿಯಮ ಪರಮಾತ್ಮ ಮಾಡಿದ್ದಾನೆ. ಹಾಗೆ ಅದು ಹಂದಿದೇಹ ಆದ್ರೆ, ಸ್ವರೂಪ ದೇಹ ಹಂದಿದೇಹ ಆದ್ರೆ ಮೋಕ್ಷದಲ್ಲಿ, ಅದು ಹಂದಿದೇಹ ಅಂದ್ರೆ ಪ್ರಾಕೃತ ಹಂದಿದೇಹ ಅಲ್ಲ, ಅಪ್ರಾಕೃತ ಜ್ಞಾನಾನಂದಮಯವಾದ ದೇಹ. ಆದ್ರಿಂದಾಗಿ ಇದು ಸಕ್ಕರೆ ಮಿಠಾಯಿ, ಸಕ್ಕರೆಯಲ್ಲಿ ಮಿಠಾಯಿಯಲ್ಲಿ ಏನ್ ಮಾಡ್ತಾನೆ, ವಿವಿಧ ಪ್ರಾಣಿಗಳ ಸಿಂಹ ಹುಲಿ ಇದೇ ಮೊದಲಾದಂತಹದ್ದು ಮಾಡ್ತಾರೆ ಸಕ್ಕರೆ ಮಿಠಾಯಿ. ಅದು ಎಲ್ಲಾ ಕಡೆಯಲ್ಲಿ ಕೂಡ ಸಕ್ಕರೆ, ಅಲ್ಲಿ ಯಾವ ಮಕ್ಕಳು ಹೆದರುವುದಿಲ್ಲ, ಆರಾಮವಾಗಿ ತಿಂತಾವೆ, ಅದು ಅಪ್ಯಾಯಮಾನವಾಗಿರುತ್ತೆ. ಹಾಗೆ ಜ್ಞಾನಾನಂದಮಯವಾದ ಹುಲಿ ದೇಹ ಸ್ವರೂಪ, ಅದು ಜ್ಞಾನಾನಂದಮಯವಾದ್ರಿಂದಾಗಿ ಅದು ಜುಗುಪ್ಸಿತವಾದದ್ದಲ್ಲ, ಹೇಯವಾದದ್ದಲ್ಲ, ಅದೆಲ್ಲವೂ ಕೂಡ ಅತ್ಯಂತ ಅಪ್ಯಾಯಮಾನವಾಗಿರ್ತಕ್ಕಂತಹದ್ದು. ಹಾಗಾಗಿ ಸ್ವರೂಪ ದೇಹ ಕತ್ತೆ ದೇಹ ಇದ್ರೆ ಅಂತ್ಯ ದೇಹ ಕೂಡ ಈ ಸಂಸಾರದಲ್ಲಿ ಕತ್ತೆ ದೇಹವೇ ಬರಬೇಕು, ಅದೇ ದೇಹದಲ್ಲೇ ಮೋಕ್ಷ ಆಗಬೇಕು, ಇದು ಭಗವಂತ ಮಾಡಿದ ನಿಯಮ. ಹಾಗಾಗಿ ಅಲ್ಲಿ ವಿವಿಧ ಜೀವರಾಶಿಗಳಿದ್ದಾರೆ, ಒಂದೊಂದು ಜೀವಕ್ಕೆ ಒಂದೊಂದು ಸ್ವರೂಪ ದೇಹ ಇದೆ, ಭಿನ್ನ ಭಿನ್ನವಾದ ಸ್ವರೂಪ ದೇಹ, ಒಂದಕ್ಕೆ ಕತ್ತೆ, ಒಂದಕ್ಕೆ ನಾಯಿ ದೇಹ, ಒಂದಕ್ಕೆ ನಾಯಿ ಸ್ವರೂಪ ಮೋಕ್ಷದಲ್ಲಿ, ಕತ್ತೆ ಸ್ವರೂಪ, ಹುಲ್ಲಿನ ಸ್ವರೂಪ, ಗಿಡ ಮರದ ಸ್ವರೂಪ, ಬಳ್ಳಿಯ ಸ್ವರೂಪ ಇದೆ. ಆದ್ರಿಂದಾಗಿ ಅಂತ್ಯ ಸ್ವರೂಪ ದೇಹ ಅಂತಾದ್ರಿಂದಾಗಿ ಅದಕ್ಕನುಗುಣವಾಗಿ ಅದೇ ಆ ದೇಹ ಅದೇ ದೇಹದಲ್ಲೇ ಇಲ್ಲಿ ಅಂತಿಮ ದೇಹ ಅದೇ ದೇಹ ಬರಬೇಕಾದ್ರಿಂದಾಗಿ ಆ ಕೆಲವುದಕ್ಕೆ ಗಿಡ ದೇಹದಲ್ಲೇ ಮೋಕ್ಷವನ್ನು ಕೊಟ್ಟ, ಕೆಲವುದಕ್ಕೆ ನಾಯಿ ದೇಹದಲ್ಲಿ ಮೋಕ್ಷವನ್ನು ಕೊಟ್ಟ. ಯಾಕೆಂದ್ರೆ ಸ್ವರೂಪ ದೇಹ ಅಂತಹದ್ದೇ ಇರುವುದರಿಂದಾಗಿ ಅದೇ ಅಂತಹ ದೇಹ ಅಂತ್ಯ ಅಂತಿಮ ದೇಹವನ್ನು ಪಡೆಯಬೇಕಾದ್ರಿಂದಾಗಿ ಭಗವಂತ ಆಯಾಯ ಭಿನ್ನ ಭಿನ್ನವಾದಂತಹ ಆಯಾ ಸ್ವರೂಪ ದೇಹಕ್ಕೆ ಅನುಗುಣವಾಗಿ ಅವರ ಆಯಾಯ ದೇಹವನ್ನು ಪಡೆದಿದ್ರು. ಆಯಾಯ ದೇಹದಲ್ಲೇ ಅವರಿಗೆ ಮೋಕ್ಷವನ್ನ ಭಗವಂತ ನೀಡಿದ ಎಂಬುದಾಗಿ ಹೇಳುತ್ತಾರೆ. ಅದಕ್ಕೋಸ್ಕರವೇ ವೇದವ್ಯಾಸರು ಒಂದು ಕೀಟ ಸಿಗ್ತಾರೆ, ಸಾತ್ವಿಕ ಜೀವರಾಶಿ ಅದು. ಆ ಕೀಟಕ್ಕೆ ಕೀಟವನ್ನು ಕುರಿತು ಹೇಳ್ತಾರೆ ವೇದವ್ಯಾಸರು, ನಾನು ಈವಾಗಲೇ ನಿನಗೆ ಮೋಕ್ಷವನ್ನು ಕೊಡಲಿಕ್ಕೆ ಸಮರ್ಥ, ಆದರೆ ಒಂದು ನಿಯಮ ಮಾಡಿಕೊಂಡಿದ್ದೇನೆ, ಯಾವುದು ಸ್ವರೂಪ ದೇಹೋ ಅದೇ ದೇಹಕ್ಕೆ ಅನುಗುಣವಾಗಿ ಅಂತ್ಯದೇಹವನ್ನು ಸಂಸಾರದಲ್ಲಿ ಪಡೆದು ಮೋಕ್ಷವನ್ನು ಪಡೆಯಬೇಕು ಅಂತ ನಿಯಮ. ಹಾಗಾಗಿ ನಿನ್ನದು ಬ್ರಾಹ್ಮಣ ದೇಹ, ಅದರಿಂದಾಗಿ ಈಗ ನಿನಗೆ ಕೀಟ ದೇಹದಲ್ಲಿ ಮೋಕ್ಷ ಕೊಡುವ ಹಾಗಿಲ್ಲ. ಯಾಕೆ ಅಂತ್ಯದೇಹ ಅದು ಎಂಥದ್ದು ಬರಬೇಕು ಅಂದ್ರೆ ಸ್ವರೂಪ ದೇಹಕ್ಕೆ ಅನುಗುಣವಾದದ್ದೇ ಬರಬೇಕು. ನಿನ್ನ ಸ್ವರೂಪ ದೇಹ ಬ್ರಾಹ್ಮಣದೀಗ, ಈಗ ನೀನು ಕೀಟ ದೇಹದಲ್ಲಿದ್ದೀಯ. ಹಾಗಾಗಿ ಈಗ ನಾನು ನನ್ನ ನಿಯಮಕ್ಕನುಸಾರವಾಗಿ ನಾನು ಕೊಡುವುದಿಲ್ಲ, ಮುಂದಿನ ಜನ್ಮದಲ್ಲಿ ಬ್ರಾಹ್ಮಣ ದೇಹವನ್ನು ಪಡೆದು ಸಾಧನೆ ಮಾಡಿ ನೀನು ಮೋಕ್ಷವನ್ನು ಪಡಿ ಎಂಬುದಾಗಿ ವೇದವ್ಯಾಸ ಭಗವಾನ ವೇದವ್ಯಾಸ ದೇವರು ಅನುಗ್ರಹಿಸಿದರು. ಅದೇ ಪ್ರಕಾರ ಅದರ ಸ್ವರೂಪ ದೇಹ ಬ್ರಾಹ್ಮಣ ದೇಹ ಇತ್ತಾದಿಂದಾಗಿ ಕೀಟ ದೇಹದಲ್ಲಿ ಮೋಕ್ಷ ಆಗಿಲ್ಲ. ಮುಂದಿನ ಅದು ಬ್ರಾಹ್ಮಣ ದೇಹವನ್ನು ಪಡೆದು ಆ ದೇಹದಲ್ಲಿ ಭಗವಂತನ ಜ್ಞಾನವನ್ನು ಪಡೆದು ಅದು ಮೋಕ್ಷವನ್ನು ಪಡೆಯಿತು ಎಂಬುದಾಗಿ ತಾತ್ಪರ್ಯದಲ್ಲಿ ಆಚಾರ್ಯ ಭಾಗವತ ತಾತ್ಪರ್ಯ ಮಹಾಭಾರತ ತಾತ್ಪರ್ಯದಲ್ಲಿ ಹೇಳಿದ್ದಾರೆ. ಹಾಗಾಗಿ ಆಯಾಯ ಸ್ವರೂಪ ಜೀವರ ಸ್ವರೂಪ ದೇಹ ಅಂತಹದ್ದು ಅದೇ ಅಂತಿಮ ದೇಹ ಈ ಸಂಸಾರದಲ್ಲಿ ಬರುತ್ತೆ, ಅದರಿಂದಾಗೇ ಮೋಕ್ಷ. ಆದ್ರಿಂದಾಗಿ ಭಿನ್ನ ಭಿನ್ನ ದೇಹದಲ್ಲಿರುವಂತಹ ಎಲ್ಲಾ ಸಾತ್ವಿಕ ಜೀವರಾಶಿಗಳಿಗೆ ಭಗವಂತ ಮೋಕ್ಷ ಕೊಟ್ಟ. ಅದೇ ಎನ್ನು ಹೇಳ್ತಾ ಇದ್ದಾರೆ ದೇವಸ್ಯ ಸವಿತುಹು. ಹೀಗೆ ಇಂದ್ರ ಅಗ್ನಿ ದೇವಸ್ವರೂಪನನ್ನು ಸೃಷ್ಟಿ ಮಾಡಿದವನು, ದೈವೀ ಸಂಪತ್ತಿನ ಸಂಪನ್ನರಾದ ಎಲ್ಲಾ ಸಜ್ಜೀವ ರಾಶಿಗಳಿಗೆ ಮೋಕ್ಷವನ್ನು ಸೃಷ್ಟಿ ಮಾಡಿದವನು. ಎರಡು ಅರ್ಥ ಆಯಿತು. ಈ ವಾಸುದೇವ ರೂಪ ಆ ಮೋಕ್ಷವನ್ನು ಸೃಷ್ಟಿ ಮಾಡಿದ ರೂಪ. ಯಾಕಂದ್ರೆ ಈ ನಾಲ್ಕು ರೂಪಗಳಿದೆ, ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ. ಅದರಲ್ಲಿ ವಾಸುದೇವ ರೂಪ ನಿಜಮುಕ್ತಿ ಪದ ಪ್ರದಾತ, ಭಕ್ತ ಜನರಿಗೆ ಮೋಕ್ಷವನ್ನು ಪ್ರದಾನ ಮಾಡಲಿಕ್ಕೋಸ್ಕರ ಇರುವಂತಹದ್ದು. ಸಂಕರ್ಷಣ ರೂಪ ಸಂಹಾರ ಮಾಡಲಿಕ್ಕೋಸ್ಕರ ಇರತಕ್ಕಂತಹದ್ದು. ಪ್ರದ್ಯುಮ್ನ ರೂಪ ಸೃಷ್ಟಿ ಮಾಡಲಿಕ್ಕೋಸ್ಕರ ಇರತಕ್ಕಂತಹದ್ದು. ಅನಿರುದ್ಧ ರೂಪ ಪಾಲನ ಮಾಡಲಿಕ್ಕೋಸ್ಕರ ಇರತಕ್ಕಂತಹದ್ದು. ಅದರಲ್ಲಿ ನಾಲ್ಕು ರೂಪಗಳಲ್ಲಿ ಮೊದಲನೇದಾದಂತಹ ವಾಸುದೇವ ರೂಪವೇ ರಾಮನಾಗಿ ಅವತಾರ ಮಾಡಿತು. ಅದೇ ರೀತಿಯಾಗಿ ಸಂಕರ್ಷಣ ರೂಪ ಶೇಷನ ಅವತಾರಭೂತ ಲಕ್ಷ್ಮಣನಲ್ಲಿ ಆವೇಶ ಆಯಿತದು. ಆವೇಶ ಅವತಾರ, ಸಾಕ್ಷಾತ್ ಅವತಾರ ಅಲ್ಲ. ಅಲ್ಲಿ ಸಂಕರ್ಷಣ ಆವೇಶ ಇದೆ ಶೇಷನ ಅವತಾರಭೂತನಾದ ಲಕ್ಷ್ಮಣನಲ್ಲಿ. ಪ್ರದ್ಯುಮ್ನ ಆ ರೂಪ ಆ ಕಾಮನ ಚಕ್ರಕ್ಕೆ ಅಭಿಮಾನಿಯಾದಂತಹ ಕಾಮನ ಅವತಾರಭೂತನಾದಂತಹ ಭರತನ ಅಲ್ಲಿ ಆ ಪ್ರದ್ಯುಮ್ನ ರೂಪದ ಆವೇಶ ಇದೆ, ಅದು ಆವೇಶ ಅವತಾರ. ಹಾಗೆ ಅನಿರುದ್ಧ ರೂಪ ಶಂಕಾಭಿಮಾನಿಯಾದಂತಹ ಅನಿರುದ್ಧ ಒಬ್ಬ ದೇವತೆ ಇದ್ದಾನೆ, ಅವನೇ ಇಲ್ಲಿ ಶತ್ರುಘ್ನಾಗಿ ಅವತಾರ ಮಾಡಿದ್ದಾನೆ. ಅವನ ಒಳಗೆ ಅನಿರುದ್ಧ ರೂಪಿ ಪರಮಾತ್ಮನ ಆವೇಶ ಅವತಾರ. ಮೂರು ಆವೇಶ ಅವತಾರ, ವಾಸುದೇವ ರೂಪ ಮಾತ್ರ ಸಾಕ್ಷಾತ್ ಅವತಾರ, ಅದೇ ರಾಮ ಅವತಾರ. ಹಾಗಾಗಿ ವಾಸುದೇವ ಮೋಕ್ಷವನ್ನು ಕೊಡತಕ್ಕಂಥ ರೂಪ. ಅದರಿಂದಾಗಿ ಅವತಾರ ಕಾಲದಲ್ಲಿ ಕೂಡ ಆ ಅಂತಿಮವಾಗಿ ಕೊನೆಯದಾಗಿ ಭಗವಂತ ತನ್ನ ಉದತ್ತವಾದಂತಹ ಸರ್ವೋತ್ತಮತ್ವವನ್ನು ಸಾಬೀತುಪಡಿಸತಕ್ಕಂತಹ ಮೋಕ್ಷ ಪ್ರದತ್ತ ರೂಪವಾದಂತಹ ತನ್ನ ಗುಣವನ್ನ ತೋರಿಸಿದ ಕೊನೆಯದಾಗಿ. ಹಾಗಾಗಿ ಮಧ್ಯದಲ್ಲೆಲ್ಲ ತೋರಿಸಿದ್ದು ನಾಟಕ ಮಾತ್ರ. ಸೀತೆಯನ್ನು ಹುಡುಕಿದ್ದು, ಅಜ್ಞಾನದಿಂದ ದುಃಖಪಟ್ಟದ್ದು, ಇದೆಲ್ಲ ಭಗವಂತ ನಟನೆ ಮಾತ್ರ. ಮಧ್ಯದಲ್ಲಿ ಅದು ತೋರಿಸಿದೆ, ಯಾಕೆಂದ್ರೆ ಫೈನಲ್ ಆಗಿ ಸಂಸಾರದಲ್ಲಿ ದುಃಖ ಪಡ್ತಕ್ಕಂಥವರು ಎಲ್ಲರಿಗೂ ಮೋಕ್ಷವನ್ನು ಕೊಡುವಂತಹ ಭಗವಂತನಿಗೆ ಸ್ವಯಂ ಸಂಸಾರ ದುಃಖ ಎಲ್ಲಿಂದಿರಬೇಕು. ಹಾಗಾಗಿ ಅಂತಿಮವಾಗಿ ತನ್ನ ಸರ್ವೋತ್ತಮತ್ವಕ್ಕೆ ದ್ಯೋತಕವಾದಂತಹ ವಾಸುದೇವ ರೂಪಿಯಾದ ಆ ರೂಪ ಸ್ವರೂಪನಾಗಿರ್ತಕ್ಕಂತಹ ಭಗವಂತ ರಾಮಚಂದ್ರ ಎಲ್ಲ ಸಜ್ಜೀವ ರಾಶಿಗೆ ಮೋಕ್ಷವನ್ನು ಪ್ರದಾನ ಮಾಡುವ ಮೂಲಕ ತಾನು ಸರ್ವೋತ್ತಮ, ಸಾಮಾನ್ಯ ಮನುಷ್ಯನಲ್ಲ, ನಾನು ದೇವೋತ್ತಮ ಎಂಬುದನ್ನ ಅಲ್ಲಿ ತೋರಿಸಿದ್ದಾನೆ. ಅದನ್ನೇ ದೇವಸ್ಯ ಸವಿತುಹು ಎಂಬುದಾಗಿ ಹೇಳ್ತಾ ಇದೆ. ಇದಕ್ಕೆ ಇನ್ನೊಂದು ಮುಖದ ಅರ್ಥ ಇದೆ, ತತ್ಸವಿತುಹು ದೇವಸ್ಯ ಎಂಬುದಕ್ಕೆ. ದೇವಸ್ಯ ಎಂಬುದಕ್ಕೊಂದು ಅರ್ಥ ಬೇರೆ, ಸವಿತುಹು ಎಂಬುದಕ್ಕೊಂದು ಅರ್ಥ ಬೇರೆ. ಸವಿತುಹು ಅಂದ್ರೆ ಏನರ್ಥ? ರಾಮಚಂದ್ರ ದೇವರ ಸನ್ನಿಧಾನ, ರಾಮಚಂದ್ರ ದೇವರ ಮಹಿಮೆಯನ್ನ ಆಂಜನೇಯ ಆ ರಾವಣನ ಸಭೆಯಲ್ಲಿ ಹೇಳ್ತಾ ಇದ್ದಾನೆ. ಏನ್ ಹೇಳ್ತಾ ಇದ್ದಾನೆ? ಬ್ರಹ್ಮ ಸ್ವಯಂಭುಶ್ಚತುರಾನನೋವ ರುದ್ರ ತ್ರಿನೇತ್ರ ತ್ರಿಪುರಾಂತಕೋವ ಇಂದ್ರೋ ಮಹೇಂದ್ರೋ ಸುರನಾಯಕೋವ ಚಾತುನ್ನಶಕ್ತಃ ಭುವಿ ರಾಮವಧ್ಯಂ. ರಾಮದೇವರು ಯಾರನ್ನು ಕೊಲ್ಲಬೇಕು ಅಂತ ಸಂಕಲ್ಪ ಮಾಡಿದ್ದಾರೋ ಅವನ ರಕ್ಷಣೆ ಮಾಡಲಿಕ್ಕೆ ಚತುರ್ಮುಖನಿಗೆ ಸಾಧ್ಯ ಇಲ್ಲ, ರುದ್ರನಿಗೆ ಸಾಧ್ಯ ಇಲ್ಲ, ಇಂದ್ರನಿಗೆ ಸಾಧ್ಯ ಇಲ್ಲ. ರಾಮಚಂದ್ರ ದೇವರನ್ನ ಸಂಹಾರ ಮಾಡಲಿಕ್ಕೆ ಯಾರಿಗೆ ಉದ್ಯುಕ್ತರಾಗಿದ್ದಾರೆ ಅಂತ ರಾಮಚಂದ್ರ ದೇವರಿಂದ ಅಂಥವರನ್ನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ, ಅವರೆಲ್ಲರೂ ಅಸಮರ್ಥರು. ಅಷ್ಟೇ ಅಲ್ಲ, ರಾಮಚಂದ್ರ ಸಾಮಾನ್ಯನ್ ತಿಳ್ಕೊಳ್ಬೇಡ. ಸಹತ್ವ ಸೈಮಾನ್ ಲೋಕಾನ್ ಸಭೂತಾನ್ ಸಚರಾಚರಾನ್ ಪುನರೇವ ತಥಾ ಸೃಷ್ಟಂ ಶಕ್ತೋ ರಾಮ ಮಹಾಯಶಾಹ ಅಂತ ಒಂದು ಮಾತು ಬರ್ತದೆ. ಆಂಜನೇಯ ಹೇಳ್ತಾ ಇದ್ದಾನೆ, ರಾಮಚಂದ್ರ ಸಾಮಾನ್ಯನಲ್ಲ, ಈ ಪ್ರಪಂಚವನ್ನ, ಸ್ಥಾವರ ಜಂಗಮ ಪ್ರಪಂಚವನ್ನ, ಈ 14 ಲೋಕಗಳನ್ನ ಭಗವಂತ ಸಂಹಾರ ಮಾಡಿ ಮತ್ತೆ ಪುನಃ ಅದೇ ರೀತಿಯಲ್ಲಿ ಸೃಷ್ಟಿ ಮಾಡಲಿಕ್ಕೆ ಭಗವಂತನಿಗೆ ಶಕ್ತಿ ಇದೆ. ಅವನು ಸೃಷ್ಟಿ ಸಂಹಾರ ಮಾಡತಕ್ಕಂಥವನು, ಸಾಮಾನ್ಯ ಒಬ್ಬ ಮನುಷ್ಯ ಅಂತ ತಿಳ್ಕೊಳ್ಬೇಡ ಎಂಬ ಎಚ್ಚರಿಕೆಯನ್ನ ಆಂಜನೇಯ ರಾವಣನಿಗೆ ಕೊಡ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಆ ಸ್ಥಾವರ ಜಂಗಮ ಸಮಸ್ತ ಪ್ರಪಂಚವನ್ನ ಸೃಷ್ಟಿ ಸಂಹಾರ ಮಾಡಿ ಮತ್ತೆ ಅದೇ ರೀತಿಯಲ್ಲಿ ಸೃಷ್ಟಿ ಮಾಡುವ ಶಕ್ತಿ ರಾಮನಿಗಿದೆ ಎಂಬುದಾಗಿ ಆಂಜನೇಯ ಹೇಳ್ತಾ ಇದ್ದಾನೆ. ಆ ಅರ್ಥವನ್ನೇ ಸವಿತುಹು, ಸೃಷ್ಟಿಕರ್ತ, ಜಗತ್ತನ್ನು ಸೃಷ್ಟಿ ಮಾಡಬಲ್ಲ, ಸಂಹಾರ ಮಾಡಬಲ್ಲ ಅಂತ ಸೃಷ್ಟಿಕರ್ತೃತ್ವ ಮಹಿಮೆ ರಾಮದೇವರಿಗಿದೆ ಎಂಬುದನ್ನು ಆಂಜನೇಯ ಏನು ಹೇಳ್ತಾ ಇದ್ದಾನೆ ಅದನ್ನು ಸೂಚಿಸುವ ಸಲುವಾಗಿ ಇಲ್ಲಿ ಸವಿತಃ, ಇಡೀ ಜಗತ್ತಿನ ಸೃಷ್ಟಿಕರ್ತ ರಾಮ ಸಾಮಾನ್ಯನಲ್ಲ ಎಂಬ ಅಂಶ ಹೇಳ್ತಾ ಇದೆ. ಅಷ್ಟೇ ಅಲ್ಲ, ದೇವಸ್ಯ, ಈ ದೇವಸ್ಯ ಅನ್ನೋದಕ್ಕೆ ಏನರ್ಥ? ದೇವಸ್ಯ ಕಲ್ಲಾದ ಭಗವಂತ ಏನು ಬೇಕಾದರೂ ಸೃಷ್ಟಿ ಮಾಡಬಲ್ಲ. ಕಲ್ಲಾಗಿ ಶಾಪದಿಂದ ಬಿದ್ದಿರ್ತಕ್ಕಂತಹ ಅಹಲ್ಯೆಯನ್ನ ರಾಮಚಂದ್ರ ಕನ್ನೆಯನ್ನಾಗಿ ಸೃಷ್ಟಿ ಮಾಡಿದ. ಆ ಶಕ್ತಿ ಭಗವಂತನಿಗಿದೆ. ಬಂಜರ ಭೂಮಿ, ಸಮುದ್ರದಲ್ಲಿ ಸೇತುವೆ ನಿರ್ಮಾಣ ಮಾಡಿ ಮುಂದೆ ಅಲ್ಲಿ ಸೇತುವೆ ಕೊಟ್ಟು ಕಪಿಸೇನೆ ಕರ್ಕೊಂಡು ಹೋಗಿ ಯುದ್ಧ ಮಾಡಿ ಸೀತೆಯನ್ನು ಮರಳಿ ಪಡೆಯಬೇಕಾಗಿದೆ. ಸಮುದ್ರದಲ್ಲಿ ಸೇತುವೆ ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಬೇಕಾಗಿದೆ. ಆದರೆ ಅವನು ಅವಕಾಶ ಕೊಡಲಿಲ್ಲ, ಸುಮ್ಮನೆ ಇದ್ದ. 3 ದಿನ ಕಾದ ರಾಮಚಂದ್ರ. ಕೊನೆಗೆ ಕ್ರೋಧೋದ್ದಿಕ್ತವಾದ ಕಟಾಕ್ಷವನ್ನು ಸಮುದ್ರದ ಮೇಲೆ ಬೀರಿದ್ದಾನೆ. ಸಮುದ್ರ ಒಣಗಿ ಹೋದ, ಅಲ್ಲಿರ್ತಕ್ಕಂಥ ಜಲಚರ ಪ್ರಾಣಿಗಳು ಬಿಲಿಲಿ ಒದ್ದಾಡಿದು. ಆಗ ಬುದ್ಧಿ ಬಂತು, ವರುಣ ಬಂದ, ತಪ್ಪಾಯ್ತಂದು ಬೇಡ್ಕೊಂಡ, ಧಾರಾಳವಾಗಿ ಸಮುದ್ರದಲ್ಲಿ ಸೇತುವೆ ಕಟ್ಟು ಅಂತ ಹೇಳಿದ. ರಾವಣನ ಕೊಲ್ಲು, ಯಶಸ್ಸನ್ನು ಪಡಿ, ನಿನ್ನ ವೀರಪತ್ನಿಯನ್ನು ಪಡಿ ಎಂಬುದಾಗಿ ಹೇಳಿದ. ಆದರೆ ಏನ್ ಮಾಡಿದನ, ಬಾಣ ತೆಗೆದು ಬಿಟ್ಟಿದ್ದಾನೆ ಸಮುದ್ರ ರಾಜನ ನಿಗ್ರಹ ಮಾಡಲಿಕ್ಕೋಸ್ಕರ. ಆದರೆ ಅವನು ಶರಣಾಗತನಾದ, ಶರಣಾಗತರಾದರೂ ಹೊಡಿಬಾರದು, ಬಾಣ ತೆಗೆದಿದ್ದಾನೆ ರಾಮಚಂದ್ರ. ರಾಮ ಬಾಣ ಅದು ಎಂದೂ ವ್ಯರ್ಥವಾಗುವುದಿಲ್ಲ. ತೆಗೆದ ಬಾಣವನ್ನು ಯಾರಲ್ಲಿ ಬಿಟ್ಟ? ಅಲ್ಲಿ ಪಕ್ಕದಲ್ಲಿ, ಸಮುದ್ರ ಪಕ್ಕದಲ್ಲಿ ಎಷ್ಟೋ ಮಂದಿ ದೈತ್ಯರಿದ್ರು, ಅವರ ಮೇಲೆ ಬಿಟ್ಟ. ಅವರು ಸಂಹೃತರಾದರು. ಮತ್ತೆ ಏನು ಮಾಡಿದ? ಅದೊಂದು ಮರುಭೂಮಿ, ಏನೂ ಬೆಳೀತೇ ಇರಲಿಲ್ಲ, ನೀರಸವಾದ ಭೂಮಿ. ರಾಮಚಂದ್ರ ಅಲ್ಲಿ ಏನು ಮಾಡಿದಂದ್ರೆ, ತನ್ನ ಬಾಣಪ್ರಯೋಗ ಮಾತ್ರದಿಂದ ವಿಶೇಷವಾದಂತಹ ಸತ್ವವನ್ನು ಆ ಭೂಮಿಯಲ್ಲಿ ಸಾರವನ್ನು ತುಂಬಿ ಕ್ಷಣ ಮಾತ್ರದಲ್ಲಿ ಫಲಪುಷ್ಪಾದಿಗಳನ್ನ ಅಲ್ಲಿ ಸೃಷ್ಟಿ ಮಾಡಿದ. ಹೀಗಾಗಿ ಭಗವಂತ ಚಮತ್ಕಾರ, ಸೃಷ್ಟಿಯ ಚಮತ್ಕಾರ, ಅಸ್ತ್ರವನ್ನ, ಬಾಣವನ್ನ ಪ್ರಯೋಗಿಸಿ ಆ ಭೂಮಿಯಲ್ಲಿ ಒಂದು ಸತ್ವವನ್ನು ತುಂಬಿ ಅದು ಫಲಪುಷ್ಪ ಬಿಡುವಂತೆ ಮಾಡಿದ. ಅಂತಹ ಒಂದು ಸೃಷ್ಟಿಕರ್ತೃತ್ವ ರಾಮಚಂದ್ರನಿಗೆ ವಿಶೇಷವಾಗಿ ಇದೆ. ಆದ್ದರಿಂದಾಗಿ ಅವನನ್ನ ಸವಿತ ಅಂತ ಕರೀತಾ ಇದ್ದಾರೆ. ಅಷ್ಟೇ ಅಲ್ಲ, ದೇವಸ್ಯ, ದೇವ ಅಂದ್ರೆ ರಾಮಚಂದ್ರ ದೇವ. ಒಂದು ಅರ್ಥ ಹೇಳಿದೇವ ಅವಾಗ, ಸೂರ್ಯ ಸಂಬಂಧಿ, ಸೂರ್ಯವಂಶದಲ್ಲಿ ಬಂದ ದೇವ ಅಂದ್ರೆ ರಾಜ ಅಂತ. ಇನ್ನೊಂದು ದೇವ ಎಂಬ ಶಬ್ದಕ್ಕೆ ಏನರ್ಥ? ದಿವು ಸ್ತುತವು, ಸ್ತುತಿಗೆ ಅರ್ಹ. ಸ್ತುತಿಗೆ ಅರ್ಹ ಅಂದ್ರೆ ವೇದ ಮಂತ್ರದಿಂದ ಪ್ರತಿಪಾದ್ಯ. ವೇದ ವೇದ್ಯೆ ಪರೇ ಪುಂಸಿ ಜಾತೆ ದಶರಥಾತ್ಮಜೆ ವೇದ ಪ್ರಾಚೇತಸಾತ್ ಆಸೀತ್ ಸಾಕ್ಷಾತ್ ರಾಮಾಯಣಾತ್ಮನ. ನಾರಾಯಣ, ಆ ನಾರಾಯಣ ನನ್ನ ವೇದ ಕೊಂಡಾಡ್ತಾ ಇತ್ತು. ಆ ವೇದ ಪ್ರತಿಪಾದ್ಯನಾದ ನಾರಾಯಣ ರಾಮರೂಪವನ್ನು ತಾಳಿದಾಗ ವೇದವು ರಾಮಾಯಣ ರೂಪವನ್ನು ತಾಳಿ ಭಗವಂತನ ಸ್ತೋತ್ರ ಮಾಡಿತು ಅಂತ. ಇದು ಏನು ಸೂಚನೆ ಮಾಡುತ್ತದೆ ಅಂದರೆ, ರಾಮಚಂದ್ರ ಸಕಲ ವೇದಗಳಿಂದ ಪ್ರತಿಪಾದ್ಯ ಎಂಬುದಾಗಿ ಅದನ್ನು ಹೇಳ್ತದೆ ದೇವ. ದೇವ ಶಬ್ದಕ್ಕೆ ಪ್ರತಿಪಾದ್ಯ ತತ್ವ, ನಾನು ಲಕ್ಷ್ಮೀನಾರಾಯಣೋ ದೇವತಾ. ಗಾಯತ್ರಿ ಮಂತ್ರಕ್ಕೆ ಸೂರ್ಯಮಂಡಲ ಮಧ್ಯವರ್ತಿಯಾದ ನಾರಾಯಣ ದೇವತೆ ಅಂದ್ರೆ ನಾರಾಯಣ ಆ ಗಾಯತ್ರಿ ಮಂತ್ರದಿಂದ ಪ್ರತಿಪಾದ್ಯ ಅಂತ ಅರ್ಥ. ದಿವು ಸ್ತುತ, ಸ್ತುತಿ ಅರ್ಹ, ಸ್ತುತಿಗೆ ಅರ್ಹ, ಪ್ರತಿಪಾದ್ಯ ಅಂತ ಅರ್ಥ. ಹಾಗಾಗಿ ದೇವ ಶಬ್ದಕ್ಕೂ ಕೂಡ ಇಲ್ಲಿ ಏನರ್ಥ ಅಂತ ಹೇಳಿದ್ರೆ, ಅವನು ವೇದ ಪ್ರತಿಪಾದ್ಯ. ಯಾವ ಸಂದರ್ಭದಲ್ಲಿ ವಿಶೇಷವಾಗಿ ಅವನು ವೇದ ಪ್ರತಿಪಾದ್ಯನಾಗಿ ನಮಗೆ ಕಾಣಿಸಿಕೊಳ್ತಾನೆ ರಾಮಚಂದ್ರ? ರಾಮಚಂದ್ರ ಯಾವಾಗ ಪರಂಧಾಮಕ್ಕೆ ಹೋಗ್ತಾ ಇದ್ದಾನೆ ಆವಾಗ ಎಲ್ಲ ದೇವತೆಗಳು ಬಂದ್ರಂತೆ. ಅಗ್ರೇ ಬ್ರಹ್ಮ ಪುರೋಗಮಾಹ ಸುರಗಣಾಹ ವೇದಾಶ್ಚ ಸೋಂಕಾರಕಾಹ. ಬ್ರಹ್ಮಾದಿ ದೇವತೆಗಳು ಬಂದಂತೆ, ಭಗವಂತರು ಎದುರು ಹೋಗ್ತಾ ಇದ್ದಾರಂತೆ ಅವರು. ಹಾಗೆ ವೇದಾಭಿಮಾನಿ ದೇವತೆಗಳು ಓಂಕಾರದಿಂದ ಆರಂಭಿಸಿ ಎಲ್ಲ ವೇದಗಳು, ವ್ಯಾಹೃತಿ, ಗಾಯತ್ರಿ, ಇನ್ನು ಪುರುಡ ಸೂಕ್ತ ಮತ್ತೆ ಮೂರು ವೇದಗಳು. ಈ ಎಲ್ಲ ವೇದಾಭಿಮಾನಿಗಳು ಮೂರ್ತಿಮತ್ತಾಗಿ ಬಂದ್ರಂತೆ.